ಪ್ರಿಯ ಸ್ನೇಹಿತನೆ, ಮರಣಾನಂತರ ಮುಂದೆ ಏನಾಗುವುದೆಂದು ಎಂದಾದರೂ ಯೋಚಿಸಿರುವೆಯೋ? ಜನ್ಮಾಂತರಗಳ ಸತ್ಯಾಂಶವನ್ನು ಮಾನವನು ನಾನಾ ರೀತಿಯಲ್ಲಿ ಅಂದುಕೊಂಡಿದ್ದಾನೆ. ಆದರೆ ದೇವರ ವಾಕ್ಯವಾದ ಸತ್ಯವೇದದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಎದುರಿಸಲೇಬೇಕಾದ ನ್ಯಾಯ ವಿಚಾರಣೆ ಬಗ್ಗೆ ಹೇಳುತ್ತದೆ. ಅದರ ವಿಷಯವಾಗಿ ಈಗ ಒಂದು ಹಾಡು ಕೇಳೋಣವೇ.
ಪರಲೋಕವೋ ಭೂಲೋಕವೋ ಒಂದಾಗಿ ಕೂಡುವುದು, ದೇವಾದಿ ದೇವರ ನ್ಯಾಯ ತೀರ್ಪಿನ ಭವ್ಯ ದಿವಸದೊಳು. ಕೃಪಾಯುಗ ಮುಗಿದೊಡನೆ ಬಹು ಜ್ಯೋತಿ ಪ್ರಭಾವದಿಂದೊಡಗೂಡಿ, ಪ್ರೀತಿ ಕೃಪಾಯುಗ ಮುಗಿದೊಡನೆ ಬಹು ಜ್ಯೋತಿ ಪ್ರಭಾವದಿಂದೊಡಗೂಡಿ, ದೂತ ಸಮೂಹ ಸಮೇತನಾಗಿ ನೀತಿ ಸ್ವರೂಪನು ತಾ ಬರಲು, ನೀತಿ ಸ್ವರೂಪನು ತಾ ಬರಲು. ಪರಲೋಕವೋ ಭೂಲೋಕವೋ ಒಂದಾಗಿ ಕೂಡುವುದು, ದೇವಾದಿ ದೇವನ ನ್ಯಾಯ ತೀರ್ಪಿನ ಭವ್ಯ ದಿವಸದೊಳು. ಕುಮಾರನ ರಕ್ಷಣ ಕಾರ್ಯದು ಪವನರಾದ ಸದ್ಭಕ್ತರನು, ದೇವಕುಮಾರನ ರಕ್ಷಣ ಕಾರ್ಯದು ಪವನರಾದ ಸದ್ಭಕ್ತರನು, ದೇವ ಸಮಕ್ಷ ಮಲೋಕದೊಳೆಂದಿಗೂ ಜೀವಿಸುವಂತೆ ವಿಭಾಗಿಸಲು, ಜೀವಿಸುವಂತೆ ವಿಭಾಗಿಸಲು. ಪರಲೋಕವೋ ಭೂಲೋಕವೋ ಒಂದಾಗಿ ಕೂಡುವುದು, ದೇವಾದಿ ದೇವನ ನ್ಯಾಯ ತೀರ್ಪಿನ ಭವ್ಯ ದಿವಸದೊಳು.
ದೇವಕುಮಾರನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆಡುವುದರ ಮೂಲಕ ಮುಂದೆ ಬರುವ ನ್ಯಾಯ ವಿಚಾರಣೆಯಲ್ಲಿ ನಾವು ನಿತ್ಯ ಮರಣದಿಂದ ಪಾರಾಗಿ ನಿತ್ಯ ಜೀವಕ್ಕೆ ಸೇರುವುದು ಸಾಧ್ಯ. ಈ ಬಗ್ಗೆ ಅಲಕ್ಷ್ಯ ಮಾಡಬೇಡ, ಯಾಕೆಂದರೆ ನೀನೂ ಸಹ ಈ ವಿಚಾರಣೆಗೆ ಗುರಿ ಮಾಡಲ್ಪಡುತ್ತಿ.
ಪಾಪದಿಂ ತುಂಬಿದ ಲೋಕವನು ದೈವ ಕೋಪದಿಂ ಬಿಡಿಸಲು ಸಾಧಿಸಿದ, ಪಾಪದಿಂ ತುಂಬಿದ ಲೋಕವನು ದೈವ ಕೋಪದಿಂ ಬಿಡಿಸಲು ಸಾಧಿಸಿದ, ಶಾಪ ವಿಮೋಚಕ ಕ್ರಿಸ್ತನ ತ್ಯಜಿಸುವ ಪಾಪಿಗಳಿಗೆ ಗತಿ ಕಾಣಿಸಲು, ಪಾಪಿಗಳಿಗೆ ಗತಿ ಕಾಣಿಸಲು. ಪರಲೋಕವೋ ಭೂಲೋಕವೋ ಒಂದಾಗಿ ಕೂಡುವುದು, ದೇವಾದಿ ದೇವರ ನ್ಯಾಯ ತೀರ್ಪಿನ ಭವ್ಯ ದಿವಸದೊಳು.
ಬೋಧಕರೇ, ಲೋಕವು ಅಂತ್ಯಗೊಳ್ಳುವುದು ಯಾವಾಗ?
ಈ ಪ್ರಶ್ನೆಯನ್ನೇ ಯೇಸುವಿನ ಸ್ನೇಹಿತರು ಒಂದಾವರ್ತಿ ಆತನಿಗೆ ಹಾಕಿದರು.
ಅದಕ್ಕೆ ಆತನು ಕೊಟ್ಟ ಉತ್ತರವೇನು?
ಆತನು ಅವರಿಗೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ, ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧವಾಗುವ ಸುದ್ದಿಗಳನ್ನೇ ನೀವು ಕೇಳಬೇಕಾಗುವುದು, ಕಳವಳ ಪಡದಂತೆ ನೋಡಿಕೊಳ್ಳಿರಿ. ಇದಲ್ಲದೆ ಪರಲೋಕ ರಾಜ್ಯದ ಆ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನರಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು.
ಯೇಸುವು ಪುನಃ ಈ ಲೋಕಕ್ಕೆ ಬರುತ್ತಾನೆಯೇ? ಯಾಕೆಂದರೆ ಆ ಸಂಗತಿ ಬರೆಯಲ್ಪಟ್ಟು ಬಹಳ ಕಾಲ ಆಗಿ ಹೋಯಿತಲ್ಲ, ಆತನು ಮತ್ತೆ ಬರುತ್ತಾನೆಂದು ನಿಮಗೆ ನಿಶ್ಚಯ ಉಂಟೋ?
ದೇವರ ವಾಕ್ಯದಲ್ಲಿರುವ ಈ ಮಾತುಗಳನ್ನೇ ಕೇಳಿರಿ. ಕರ್ತನ ಎಣಿಕೆಯಲ್ಲಿ ಒಂದು ದಿನವು ಸಾವಿರ ವರ್ಷಗಳಂತೆಯೂ, ಸಾವಿರ ವರ್ಷಗಳು ಒಂದು ದಿನದಂತೆಯೂ ಅದೇ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತನಾಗಿದ್ದಾನೆ.
ಯೇಸು ಮತ್ತೆ ಈ ಲೋಕಕ್ಕೆ ಬರುವುದು ಯಾತಕ್ಕೋಸ್ಕರ?
ಲೋಕಕ್ಕೆ ತೀರ್ಪು ಕೊಡುವುದಕ್ಕೆ, ತನ್ನ ವೈರಿಗಳನ್ನು ಶಿಕ್ಷಿಸಿ ತನ್ನ ನಿಜ ಹಿಂಬಾಲಕರಿಗೆ ಪ್ರತಿಫಲವನ್ನು ಕೊಡುವುದಕ್ಕೆ, ನಂತರ ಲೋಕಕ್ಕೆಲ್ಲ ಆತನು ಅರಸನಾಗುವನು.
ಯೇಸು ತನ್ನ ಹಿಂಬಾಲಕರಿಗೆ ಪ್ರತಿಫಲ ಕೊಡುವುದು ಹೇಗೆ?
ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ದೇವರ ಚಿತ್ತದಂತೆ ನಡೆಯುವವನೇ ಪರಲೋಕದ ರಾಜ್ಯಕ್ಕೆ ಸೇರುವನು ಎಂದು ಯೇಸು ಎಚ್ಚರಿಸಿದ್ದಾನೆ. ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯ ಕಾರ್ಯಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು.
ಯೇಸು ಪುನಃ ಶೀಘ್ರದಲ್ಲೇ ಬರುತ್ತಾನೋ?
ಆತನು ಯಾವಾಗ ಹಿಂದಿರುಗಿ ಬರುತ್ತಾನೆಂದು ಯಾರೂ ಅರಿಯರು. ತನಗಾಗಿ ಕಾಯುವವರನ್ನು ಆತನು ಮತ್ತೆ ಬಂದು ಕರ್ಕೊಂಡು ಹೋಗುವನು. ಪರಲೋಕದಲ್ಲಿ ಆತನೊಡನೆ ಜೀವಿಸಲು ಅವರು ಹೋಗುವರು. ಆದ್ದರಿಂದ ನೀವು ಸಹ ಸಿದ್ಧರಾಗಿರಿ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಎಂದು ಯೇಸು ಎಚ್ಚರಿಕೆ ಕೊಟ್ಟಿರುತ್ತಾನೆ. ಆತನು ಬಂದ ಬಳಿಕ ಸಿದ್ಧರಾಗಲು ವೇಳೆಯಿಲ್ಲ. ಆತನನ್ನೇ ನಿನ್ನ ರಕ್ಷಕನನ್ನಾಗಿ ಈಗ ಅಂಗೀಕರಿಸದಿದ್ದರೆ ಮುಂದೆ ಆತನು ಬಂದಾಗ ನಿನ್ನ ನ್ಯಾಯಾಧಿಪತಿಯಾಗುವನು. ಆತನನ್ನೇ ತಿರಸ್ಕರಿಸುವವರು ಹೋಗತಕ್ಕ ಸ್ಥಳಕ್ಕೆ ಆಗ ನೀನು ಹೋಗಬೇಕು.
ಹಾಗಾದರೆ ಆತನ ಬರೋಣಕ್ಕೆ ನಾನೂ ಸಹ ಸಿದ್ಧನಾಗುವುದು ಹೇಗೆ?
ಮೊದಲನೆಯದಾಗಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬ ನಿಶ್ಚಯತ್ವವು ನಿನಗಿರಲಿ. ಯೇಸುವಿನ ರಕ್ತವು ಮಾತ್ರ ಸಕಲ ಪಾಪಗಳಿಂದ ತೊಳೆದು ಶುದ್ಧಿ ಮಾಡುತ್ತದೆ. ಆತನನ್ನು ಅಂಗೀಕರಿಸಿದ ನೀನು ಆತನನ್ನು ಮೆಚ್ಚಿಸಿ ಜೀವಿಸತಕ್ಕದ್ದು. ಆತನ ಬರೋಣದಲ್ಲಿ ಎದುರು ನೋಡುತ್ತಾ ಇರಬೇಕು. ಹಾಗಾದರೆ ಆತನ ಬರೋಣದಲ್ಲಿ ನೀನು ನಾಚಿಕೆ ಪಡಲು ಕಾರಣವಿರುವುದಿಲ್ಲ. ನೀನು ಭಯದಿಂದಲ್ಲ, ಆನಂದದಿಂದ ಆತನನ್ನು ಎದುರುಗೊಳ್ಳಿವಿ.
ಬಂದೇ ಬರುತ್ತಾನೆ ಎನ್ನ ಪ್ರಾಣ ಪ್ರಿಯ ಕರ್ತ, ತನ್ನವರನ್ನು ಕರೆದೊಯ್ಯಲು ತಾಪೇಗ ಬರುತ್ತಾನೆ. ರಾಜಾಧಿರಾಜನಾಗಿ ದೇವಾದಿದೇವನಾಗಿ ದಿವ್ಯ ದೂತರ ಸಂಗಡ ವೈಭವದ ನನಗಾಗಿ ಬರುತ್ತಾನೆ.
ನಮಸ್ಕಾರ ಸಹೋದರ.
ನಮಸ್ಕಾರ. ಸೌಖ್ಯ ತಾನೆ?
ಒಂದು ವಿಷಯ, ನಾವು ನಮ್ಮ ಪಾಪಗಳಿಂದ ತಿರುಗಿಕೊಂಡು ಯೇಸುವಿನಲ್ಲಿ ನಂಬಿಕೆ ಇಟ್ಟಾಗ ಆತನು ನಮಗೋಸ್ಕರ ಏನು ಮಾಡುವನು?
ಕೇಳಿ, ಆತನು ನಮ್ಮನ್ನು ಒಂದು ಹೊಸ ಮಾರ್ಗದಲ್ಲಿ ಮುಂದರಿಸುವನು. ನಾವು ಈ ಹೊಸ ಮಾರ್ಗದಲ್ಲಿ ನಡೆಯಲಾಗುವಂತೆ ಆತನು ಶಿಲುಬೆಯಲ್ಲಿ ಬಹಳವಾಗಿ ಶ್ರಮೆ ತಾಳಿದನು. ಈ ಕಾರಣದಿಂದ ನಾವು ಯೇಸುವನ್ನು ಹಿಂಬಾಲಿಸುವಾಗ ನಮ್ಮ ಜೀವಿತವು ಶುದ್ಧವಾಗಿರಬೇಕು. ನಮ್ಮ ಹಳೆ ಜೀವಿತದ ಕೆಟ್ಟ ಸಂಗತಿಗಳನ್ನು ನಾವು ಬೇಡವೆನ್ನತಕ್ಕದ್ದು. ನಾವು ಮಾಡಬಾರದೆಂದು ಯೇಸು ಇಷ್ಟಪಡುವವುಗಳನ್ನು ನಾವು ಖಂಡಿತ ಮಾಡಬಾರದು.
ನಾವು ಮಾಡಬೇಕೆಂದು ಯೇಸು ಅಪೇಕ್ಷಿಸುವುದೇನು?
ಯೇಸು ನಮ್ಮನ್ನು ಎಷ್ಟೋ ಪ್ರೀತಿ ಮಾಡುವುದರಿಂದ ನಾವು ನಮ್ಮ ಪೂರ್ಣ ಹೃದಯದಿಂದ ಆತನನ್ನು ಪ್ರೀತಿಸಬೇಕು. ನಾವು ಇತರರಿಗೂ ಪ್ರೀತಿ ತೋರಿಸಬೇಕೆಂದು ಆತನು ಅಪೇಕ್ಷಿಸುತ್ತಾನೆ. ಇತರರು ನಮ್ಮೊಂದಿಗೆ ಅಯೋಗ್ಯವಾಗಿ ವರ್ತಿಸಿದರೂ ನಾವು ಅವರಿಗೆ ದಯಾಪರರಾಗಿರೋಣ.
ಇದನ್ನು ನಾವು ಮಾಡುವುದು ಹೇಗೆ ಸಾಧ್ಯ?
ದೇವರ ಪ್ರೀತಿಯು ನಮ್ಮ ಹೃದಯವನ್ನು ಆಳಗೊಡಿಸುವಾಗ ಇದನ್ನು ನಾವು ಮಾಡಲು ಸಾಧ್ಯ. ಇದು ನಿಜವಾಗಿಯೂ ಯೇಸು ನಡೆದ ರೀತಿಯೇ. ಯಾಕೆಂದರೆ ನಾವು ಪಾಪಿಗಳಾಗಿದ್ದಾಗಲೂ ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು. ನಾವು ಆತನ ವೈರಿಗಳಾಗಿದ್ದಾಗಲೂ ಆತನು ನಮ್ಮನ್ನು ಪ್ರೀತಿಸಿದನು.
ಆದರೆ ಈ ಉತ್ತಮ ರೀತಿಯಲ್ಲಿ ನಡೆಯಲು ನಮಗೆ ಹೇಗೆ ಶಕ್ತಿ ದೊರೆಯುವುದು?
ನಾವು ನಿಜವಾಗಿಯೂ ಯೇಸುವಿನ ದಾರಿಯಲ್ಲಿ ನಡೆಯುವಾಗ ದೇವರ ಆತ್ಮನು ನಮ್ಮ ಹೃದಯಗಳಲ್ಲಿ ವಾಸಿಸುವನು. ನಮ್ಮ ದೇಹಗಳು ಆತನ ಮನೆಯಾಗುವುದು. ನಮ್ಮನ್ನು ತನ್ನ ಹತೋಟಿಯಲ್ಲಿರುವಂತೆ ನಾವು ಒಪ್ಪಿಸಿಕೊಟ್ಟರೆ, ನಾವು ಕೋಪಗೊಳ್ಳದಂತೆ, ಗರ್ವಿಗಳು ಹೊಟ್ಟೆಕಿಚ್ಚು ಪಡೆದವರು ಆಗದಂತೆ ಆತನು ನಮಗೆ ಸಹಾಯ ಮಾಡುವನು. ಈ ಕೆಟ್ಟವುಗಳ ಬದಲಾಗಿ ದೇವರ ಆತ್ಮನು ನಮ್ಮ ಹೃದಯಗಳಲ್ಲಿ ಪ್ರೀತಿ, ದಯೆ, ಒಳ್ಳೆಯ ಸ್ವಭಾವಗಳನ್ನು ತುಂಬಿಸಬಲ್ಲನು. ದೇವರು ನಮ್ಮ ತಂದೆಯಾಗಿದ್ದಾನಲ್ಲವೇ? ನಾವು ಒಳ್ಳೆಯ ಮಾರ್ಗದಲ್ಲಿ ಮುಂದರಿದ ಹಾಗೆಲ್ಲ ಆತನ ವಾಕ್ಯವು ನಮ್ಮನ್ನು ಬೋಧಿಸುತ್ತದೆ. ಭಯಪಡಬೇಡಿರಿ ಎಂದು ಆತನು ನಮಗೆ ಹೇಳುತ್ತಾನಲ್ಲವೇ?
ಹಾಗಾದರೆ ನೀವು ದೆವ್ವಗಳಿಗೆ ಹೆದರುವುದಿಲ್ಲವೋ?
ಇಲ್ಲ, ನಾವು ದುರಾತ್ಮಗಳಿಗೂ ಹೆದರಲು ಕಾರಣವಿಲ್ಲ. ಯಾಕೆಂದರೆ ದೇವರು ಎಲ್ಲಾ ದುಷ್ಟ ಆತ್ಮಗಳಿಗಿಂತ ಶಕ್ತನಾಗಿದ್ದಾನೆ. ನಾವು ದೇವರಲ್ಲಿ ಭರವಸೆ ಬಿಡಬೇಕು. ನಾವು ಪ್ರತಿನಿತ್ಯವೂ ಆತನಿಗೆ ಅನೇಕಾವರ್ತಿ ಪ್ರಾರ್ಥಿಸಬೇಕೆಂದು ಆತನು ಅಪೇಕ್ಷಿಸುತ್ತಾನೆ. ಒಬ್ಬ ಸ್ನೇಹಿತನೊಂದಿಗೆ ಮಾತನಾಡುವಂತೆ ನಾವು ಆತನೊಂದಿಗೆ ಮಾತನಾಡಬಹುದು. ನಾವು ಆತನನ್ನು ಕಾಣಲಾರೆವು, ಆದರೆ ಆತನು ನಮ್ಮನ್ನು ನೋಡುತ್ತಾನೆ ಮತ್ತು ಕೇಳುತ್ತಾನೆ. ನಾವು ಕೆಲಸದಲ್ಲಿರುವಾಗಲೂ ನಡೆಯುವಾಗಲೂ ಪ್ರಾರ್ಥಿಸಬಹುದು. ನಾವು ಬೇಕಾದಾಗ ಪ್ರಾರ್ಥಿಸಬಹುದು.
ನಾವು ಎಲ್ಲರಿಗೂ ಈ ಯೇಸುವಿನ ಮಾರ್ಗವನ್ನು ಕುರಿತು ಹೇಳಬಹುದು?
ಹೌದು, ನಾವು ಯೇಸುವಿನಲ್ಲಿ ಭರವಸೆವಿಟ್ಟು ಈ ಒಳ್ಳೆಯ ಮಾರ್ಗದಲ್ಲಿ ಮುಂದುವರಿಯುವಾಗ ಎಲ್ಲರಿಗೂ ಈ ದಾರಿಯನ್ನು ತೋರಿಸಲೇಬೇಕು. ನಮ್ಮ ಬಳಗ ಬಂಧುಗಳಿಗೆ ನಾವು ಇದನ್ನು ಕಲಿಸಿಕೊಡಬೇಕು. ನಮ್ಮ ಮಕ್ಕಳಿಗೂ ದೇವರ ಬಳಿಗೆ ಇರುವ ನೆಟ್ಟಗಾದ ಹಾದಿಯನ್ನು ತೋರಿಸಬೇಕು. ದೇವರ ಪುಸ್ತಕದಿಂದ ನಾವು ಎಲ್ಲವನ್ನು ಕಲಿತುಕೊಳ್ಳತಕ್ಕದ್ದು. ನಾವು ಎಲ್ಲಾ ಸಮಯಗಳಲ್ಲಿ ಎಲ್ಲಾ ಸಂಗತಿಗಳಿಗೋಸ್ಕರ ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. ಯಾಕೆಂದರೆ ದೇವರು ನಮಗಾಗಿ ಚಿಂತಿಸುತ್ತಾನಲ್ಲವೇ? ನಾವು ಊಟ ಮಾಡುವ ಮೊದಲು ಆಹಾರಕ್ಕಾಗಿ ಆತನನ್ನು ಸ್ತೋತ್ರ ಮಾಡಬೇಕು. ದೇವರ ವಾಕ್ಯವನ್ನು ನಮಗೆ ಕಲಿಸುವವರಿಗೆ ನಾವು ಸಹಾಯ ಮಾಡಬೇಕು. ಈ ವಿಧದಲ್ಲಿ ನಾವು ದೇವರಿಗೆ ಕೃತಜ್ಞತೆ ತೋರಿಸಬಹುದು. ಕೊರತೆಯಲ್ಲಿರುವವರಿಗೆ ಸಹಾಯ ಮಾಡುವುದಕ್ಕೆ ನಾವು ಸಿದ್ಧರಾಗಿರಬೇಕು. ನಾವು ನಂಬಿಗಸ್ತರು, ಸುಳ್ಳಾಡದವರು, ಕದಿಯದವರು, ಮೋಸ ಮಾಡದವರು ಆಗಿರಬೇಕು. ನಾವು ಏನನ್ನಾದರೂ ಕದ್ದುಕೊಂಡಿದ್ದರೆ ಅದನ್ನು ಹಿಂದಕ್ಕೆ ಕೊಟ್ಟು ಬಿಡಬೇಕು, ಇಲ್ಲವೇ ಅದರ ಬೆಲೆಯನ್ನು ಕೊಟ್ಟು ತೀರಿಸಬೇಕು. ಆದುದರಿಂದ ಸ್ನೇಹಿತನೆ, ಯೇಸುವಿನ ಈ ದಾರಿಯು ಪೂರ್ಣವಾಗಿ ಉತ್ತಮವಾಗಿದೆ. ನೀನು ಇಂದಿನಿಂದ ಈ ಮಾರ್ಗದಲ್ಲಿ ಆಲೋಚಿಸಿ ಮುಂದರಿಸು.
ಒಬ್ಬ ಮನುಷ್ಯನಿಗೆ 100 ಕುರಿಗಳಿದ್ದವು. ಆ ಕುರುಬನು ಕುರಿಗಳನ್ನು ಕರೆಯಲಾಗಿ ಅವು ಅವನ ಹಿಂದೆ ಬೆಟ್ಟಗಳಿಗೆ ಹಿಂಬಾಲಿಸುತ್ತಿದ್ದವು. ಕುರುಬನು ಅವುಗಳನ್ನು ಒಳ್ಳೆಯ ಹುಲ್ಲು, ತಂಪಾದ ನೀರು ಇರುವ ಸ್ಥಳಗಳಿಗೆ ನಡೆಸುತ್ತಿದ್ದನು. ಆ ಕುರುಬನು ಒಳ್ಳೆಯವನು, ಧೈರ್ಯವಂತನೂ ಆಗಿದ್ದನು. ಸೂರ್ಯನು ಮುಣುಗುವ ಸಮಯದಲ್ಲಿ ಆ ಕುರುಬನು ತನ್ನ ಕುರಿಗಳನ್ನು ಕರೆದನು. ಆದರೆ ಒಂದು ಚಿಕ್ಕ ಕುರಿಮರಿಯು ಕುರುಬನ ಶಬ್ದಕ್ಕೆ ಕಿವಿಗೊಡಲಿಲ್ಲ. ಅದು ತನ್ನ ಸ್ವಂತ ಇಷ್ಟದಂತೆ ಒಳ್ಳೆಯ ಹುಲ್ಲನ್ನು ತಿನ್ನುವುದರಲ್ಲಿ ಮುಂದುವರಿಯಿತು. ಪಕ್ಕನೆ ಕತ್ತಲಾಯಿತು. ಈ ಚಿಕ್ಕ ಕುರಿಮರಿಯು ತಪ್ಪಿಸಿಕೊಂಡದಕ್ಕೆ ಭಯಪಟ್ಟಿತು. ಬೇರೆ ಎಲ್ಲಾ ಕುರಿಗಳು ಸುಖವಾಗಿ ವಿಶ್ರಾಂತಿಯಲ್ಲಿದ್ದವು. ಕುರುಬನು ಎಲ್ಲಾ ಕುರಿಗಳಿಲ್ಲವೆಯೋ ಎಂದು ಪರೀಕ್ಷಿಸಿದನು. 1, 2, 3, 4, 97, 98, 99. ಓಹೋ, ಒಂದು ತಪ್ಪಿ ಹೋಗಿದೆ. ಕೂಡಲೇ ಕುರುಬನು ಅದನ್ನು ಹುಡುಕಲು ಹೊರಟನು. ಅವನು ಕತ್ತಲಲ್ಲಿ ಆ ರಾತ್ರಿಯ ಚಳಿಯಲ್ಲಿ ಕುರಿಯನ್ನು ಕರೆದನು.
ಬಾ,
ಒಂದೊಂದು ಸಮಯದಲ್ಲಿ ಕುರಿಯ ಶಬ್ದವನ್ನು ಕೇಳಿಸಿಕೊಳ್ಳಲು ನಿಂತನು. ಆದರೆ ಕೇವಲ ರಾತ್ರಿಯ ಶಬ್ದಗಳನ್ನು ಕೇಳಿಸಿಕೊಂಡನು. ತಿರುಗಿ ಕರೆದನು. ಬಾ, ಅವನು ಒಂದು ಗುಡ್ಡದ ತುದಿಗೆ ಬಂದು ಕೇಳಿಸಿಕೊಳ್ಳಲು ನಿಂತನು. ಅದು ಏನು? ಅದು ತಪ್ಪಿಸಿಕೊಂಡ ಕುರಿಮರಿಯ ಶಬ್ದವಾಗಿತ್ತು. ಕುರುಬನು ಆ ಶಬ್ದವನ್ನೇ ಹಿಂಬಾಲಿಸಿ ಕಡಿದಾದ ಗುಡ್ಡದಿಂದ ಕೆಳಗಿಳಿದನು. ಅಲ್ಲಿ ಕುರಿಮರಿಯು ಮುಳ್ಳು ಪೊದೆ ಬಂಡೆಗಳ ಮಧ್ಯೆ ಸಿಕ್ಕಿಕೊಂಡಿದ್ದನ್ನು ಕಂಡನು. ಆ ಕುರುಬನು ಕುರಿಮರಿಯನ್ನೇ ಎತ್ತುಕೊಂಡು ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಸಂತೋಷದಿಂದ ಮನೆಗೆ ತಂದು ಹಟ್ಟಿಗೆ ಸೇರಿಸಿದನು. ಎಲ್ಲಾ ಮನುಷ್ಯರು ತಪ್ಪಿ ಹೋದ ಕುರಿಯ ಹಾಗಿದ್ದಾರೆ. ಅವರು ತಮ್ಮ ಸ್ವಂತ ದಾರಿಯಲ್ಲಿಯೇ ಹೋಗಿದ್ದಾರೆ. ಅವರು ಅಪರಾಧಗಳೆಂಬ ಕತ್ತಲೆಯಲ್ಲಿ ತಪ್ಪಿಸಿಕೊಂಡು ಪಾಪವೆಂಬ ಪೊದೆಯಲ್ಲಿ ಸಿಕ್ಕಿಕೊಂಡಿದ್ದಾರೆ. ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನು. ಯೇಸುವು ತಪ್ಪಿ ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು. ಹೀಗೆ ಮಾಡಲು ಆತನು ತನ್ನ ಸ್ವಂತ ಜೀವನ್ನೇ ತನ್ನ ಕುರಿಗಳಿಗಾಗಿ ಅರ್ಪಿಸಿದನು. ಆತನ ಮರಣದಿಂದಲೇ ನಮ್ಮ ಪಾಪಗಳು ಹೋಗಲು ಸಾಧ್ಯ ಉಂಟು. ನಾವು ಸಾಯಬೇಕಾಗಿದ್ದ ಸ್ಥಳದಲ್ಲಿ ಯೇಸುವು ನಮ್ಮ ಪಾಲಿಗಾಗಿ ಮರಣವನ್ನು ಆರಿಸಿಕೊಂಡನು. ಆದರೆ ಆತನು ಹಾಗೆಯೇ ಸತ್ತು ಹೋಗಲಿಲ್ಲ. ಆತನು ತಿರುಗಿ ಎದ್ದನು. ಈಗ ಆತನು ಯಾವಾಗಲೂ ಜೀವಿಸುತ್ತಾನೆ. ಆತನು ನಮ್ಮನ್ನು ಕರೆಯುವ ಒಳ್ಳೆಯ ಕುರುಬನಾಗಿದ್ದಾನೆ. ಆತನ ಪ್ರೀತಿಯ ಕರಿವಿಕೆಗೆ ನೀನು ಕಿವಿಗೊಡುತ್ತೀಯಾ? ಆತನಿಗೆ ಹೀಗೆ ಉತ್ತರ ಹೇಳು. ಕರ್ತನಾದ ಯೇಸುವೆ, ನಾನು ತಪ್ಪಿ ಹೋದ ಕುರಿಯಂತೆ ಅಲಿಯುತ್ತಿದ್ದೇನೆ. ನನ್ನ ಸ್ವಂತ ದಾರಿಯಲ್ಲಿ ನಾನು ಹೋಗಿದ್ದೇನೆ. ನನಗೆ ನಿನ್ನ ಬಳಿಗೆ ಹಿಂತಿರುಗಿ ಬರುವ ಇಚ್ಛೆ ಇದೆ. ನಾನು ಬಹಳ ಪಾಪಗಳನ್ನು, ಕೆಟ್ಟ ಕೆಲಸಗಳನ್ನು ಮಾಡಿದ್ದೇನೆ. ನನ್ನ ಪಾಪಗಳಿಗಾಗಿ ಬೆನ್ನು ಹಾಕಿ ಈಗ ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಪಾಪಗಳ ಶಿಕ್ಷೆಯನ್ನು ನೀನು ತೆಗೆದುಕೊಂಡಿದ್ದಕ್ಕಾಗಿ ನಿನಗೆ ಕೃತಜ್ಞತೆಯುಳ್ಳವನಾಗಿದ್ದೇನೆ. ನನಗಾಗಿ ಸತ್ತಿ ಓ ಶ್ರೇಷ್ಠ ಕುರುಬನೇ ಯೇಸುವೆ, ನನ್ನ ರಕ್ಷಕನಾಗಿರು. ನಾನು ನಿನ್ನ ಸ್ವರಕ್ಕೆ ಮಾತ್ರ ವಿಧೇಯನಾಗಿರುವನು. ನಿನ್ನನ್ನು ಮಾತ್ರವೇ ನಾನು ಹಿಂಬಾಲಿಸುವೆನು.